పురంధర విఠల నేదరే పాపరాశియ పరి హరి సువనయ్య పాపరాశియ పరి హరి సువనయ్య నారాయణ నెంబ నామవనిమ్మ నాలిగే తుదియింద బిత్తిరయ్యా బిత్తిరయ్యా హృదయ హొలవ మాడి మనవ నెగిల మాడి హృదయ హొలవ మాడి మనవ నెగిల మాడి శ్వాస ఉచ్ఛ్వాస ఎరడెత్త మాడి జ్ఞానవెంబ హగ్గ కన్నియ మాడి నిర్మమవెంబ గుంటేయల్లి హరవీరయ్య జ్ఞానవెంబ హగ్గ కన్నియ మాడి నిర్మమవెంబ గుంటేయల్లి హరవీరయ్య నారాయణనెంబ నామవ నిమ్మ నాలిగె తుదియింద బిత్తిరయ్యా బిత్తిరయ్యా మదమత్సరవెంబ మరగళనే తరిదు మదమత్సరవెంబ మరగళనే తరిదు కామక్రోధవెంబ కళయకితు పంచేంద్రియవెంబ మంచికేయనే హాకి చంచలవెంబ హక్కియ పొడగీరయ్య పంచేంద్రియవెంబ మంచికేయనే హాకి చంచలవెంబ హక్కియ పొడగీరయ్య నారాయణనెంబ నామవ నిమ్మ నాలిగె తుదియింద బిత్తిరయ్యా బిత్తిరయ్యా ఉదయస్తమానవెంబ ఎరడు కొళగదల్లి ఉదయస్తమానవెంబ ఎరడు కొళగదల్లి ఆయుషవెంబ రాశి అళెయుతీరే స్వామి శ్రీ పురంధర విఠల నేదరే పాపరాశియ పరి హరి సువనయ్య స్వామి శ్రీ పురంధర విఠల నేదరే పాపరాశియ పరి హరి సువనయ్య నారాయణనెంబ నామవ నిమ్మ నాలిగె తుదియింద విత్తిరయ్యా నారాయణ నారాయణ నారాయణ
మమ వాచ మిమాం ప్రసుప్తాం సంజీవయత్యఖిల శక్తిధరస్వధామ్నా అన్యాంశ్చ హస్తచరణ శ్రవణత్వగాదీన్ ప్రాణాన్ నమో భగవతే పురుషాయ తుభ్యం జయత్యజో ఖండగుణోరు మండలః సదోదితో జ్ఞానమరీచిమాలీ స్వభక్త హర్దోచ్చతమో నిహంతా వ్యాసావతారో హరిరాత్మ భాస్కరః జయత్యజో అక్షీణ సుఖాత్మ బింబః స్వైశ్వర్యకాంతి ప్రతతః సదోదితః స్వభక్త సంతాప దురిష్ట హంతా రామావతారో హరిరీశ చంద్రమాః జయత్య సంఖ్యోరు బలాంబు పూరో గుణోచ్చ రత్నాకర ఆత్మ వైభవః సదా సదాత్మజ్ఞ నదీభిరాప్యః కృష్ణావతారో హరిరేక సాగరః స్వాంతధ్వాంత నికృంతనే చిత మహావైకర్తనాంశూరజం నిర్దోషం జిత చంద్రచంద్రికమలం తాపత్రయోన్మూలనే గాంభీర్యే జిత సింధురాజమమితం భాష్యం యదాశ్యాంబుజాత్ ఆవిర్భూతమమందబోధ భగవత్పాదాన్ తపద్దేథతాన్ భవతి యదనుభావాదేడముకోపి వాగ్మీ జడమతిరపి జంతుర్జాయతే ప్రాజ్ఞమౌలిః సకలవచనచేతో దేవతా భారతీ సా మమ వచసి నిధత్తాం సన్నిధిం మానసే చ హరాయ భజకానిష్ట హరాయ పురవైరిణి భవాయ భవతే భూయాత్ శివాయ శిరసా నమః ఉమేషాద్యా సురా ఓహుం గిరే చేతోభిమానినః యూయం సర్వే ప్రకురుత మనోమే మధ్వభావకం శ్రీమధ్వః కల్పవృక్షస్తు జయార్యః కామసుఃస్మృతః చింతామణిస్తు వ్యాసార్యః మునిత్రయముదాహృతం. ವಾದಿರಾಜಗುರೂನ್ ವಂದೇರಹೋತ್ತಮ ಗುರೂನ್ ತಥಾ ರಾಘವೇಂದ್ರಾನ್ ತಥಾ ಸರ್ವಾನ್ ಸದ್ಗುರೂನ್ ಪ್ರಣತೋಸ್ಮ್ಯಹಂ. ಪೃಥ್ವೀಮಂಡಲ ಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣು ಹೃದಯಾಃ ತಾನ್ ನಮಸ್ಯೇ ಗುರೂನ್ ಮಮ. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯ ಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ದೇವಂ ನಾರಾಯಣಂ ನತ್ವಾ ಸರ್ವದೋಷ ವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಚ್ಯಾಮಿ ದೇಶತಃ. ಗುಣಗಣ ನಿಲಯಂ ಪತಿಂ ರಮಾಯಾಃ ಜಗದಃ ದಹನಂ ಚ ವಾಸವೀ ಸೂನುಂ ಮುನಿಕುಲ ತಿಲಕಂ ಚ ಪೂರ್ಣಬೋಧಂ ಗುರುಮಪಿ ಪರಮಂ ಗುರುಂ ಚ ಮೇ ವಂದೇ. ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾನ್ ಗುರೂನಪಿ ಕುರುಮಶ್ರೀಕೃಷ್ಣ ಗೀತಾಯಾಃ ಭಾಷ್ಯಾದ್ಯುಕ್ತಾರ್ಥ ಸಂಗ್ರಹಂ. ಭಗವದ್ಗೀತೆ ಅತ್ಯಂತ ವಿಶಿಷ್ಟವಾಗಿರತಕ್ಕಂತಹ ಮಹೋನ್ನತವಾಗಿರತಕ್ಕಂಥ ಕೃತಿ. ಇಡೀ ಶಾಸ್ತ್ರ ಪ್ರಪಂಚದಲ್ಲಿ ಭಗವದ್ಗೀತೆಗೆ ಸರಿಸಾಟಿಯಾದ ಮತ್ತೊಂದು ಕೃತಿಯನ್ನ ಕಾಣಲಿಕ್ಕೆ ಸಾಧ್ಯ ಇಲ್ಲ ಅಂತ ಶಾಸ್ತ್ರಗಳೇ ಸಾರವೆಂಬುದು ವಿಶೇಷ. ನ ಭಾರತ ಸಮಂ ಶಾಸ್ತ್ರಂ ಕುತಯೇ ವಾನಯೋಸ್ಸಮಂ. ಸಮಸ್ತ ಶಾಸ್ತ್ರಗಳ ಸಾರ ಶ್ರೀಮನ್ ಮಹಾಭಾರತ. ಅದರಲ್ಲೂ ಅತ್ಯಂತ ಸಾರಭೂತವಾದ ಭಾಗಗಳು ಅಂದರೆ ಒಂದು ವಿಷ್ಣು ಸಹಸ್ರನಾಮ, ಇನ್ನೊಂದು ಭಗವದ್ಗೀತೆ. ವಿಷ್ಣು ಸಹಸ್ರನಾಮ ಸ್ವತಃ ಮಹಾವಿಷ್ಣುವಾದ ಶ್ರೀಕೃಷ್ಣನ ಸ್ತೋತ್ರವಾದರೆ ಭಗವದ್ಗೀತೆ ಆತ ಮಾಡಿದ ಉಪದೇಶ. ಒಂದು ಉಪದೇಶ, ಒಂದು ಸ್ತೋತ್ರ. ಯಾವ ಭಗವಂತನ ಬಗ್ಗೆ ಕೇಳುತ್ತೇವೋ ಅಂತ ಭಗವಂತನ ಬಗ್ಗೆ ಕೇಳಿದ್ದೆಲ್ಲ ಭಗವಂತನ ಬಾಯಿಂದ ಭಗವದ್ಗೀತೆಯಾದರೆ ಆತನನ್ನೇ ಸ್ತೋತ್ರ ಮಾಡತಕ್ಕಂಥ ಕೃತಿ ವಿಷ್ಣು ಸಹಸ್ರನಾಮ. ಇವೆರಡೂ ಕೂಡ ಮಹಾಭಾರತದ ಅತ್ಯಂತ ಸಾರಭೂತವಾದ ಭಾಗಗಳು. ಇದಕ್ಕೆ ಸಮನಾದ ಮತ್ತೊಂದು ಕೃತಿಯೇ ಇಲ್ಲ ಅಂತ ಆಚಾರ್ಯರು ಅನೇಕ ಆಧಾರಗಳನ್ನು ಕೊಟ್ಟು ಸಮರ್ಥನೆ ಮಾಡಿದ್ದಾರೆ. ಅಂಥ ಭಗವದ್ಗೀತೆ ಅಂದರೆ ಸರ್ವೋಪರಿಷದೋ ಗಾವಃ ದುಗ್ಧಾ ಗೋಪಾಲ ನಂದನಃ ಪಾರ್ಥೋ ವತ್ಸಃ ಸುಧೀರ್ ಭೋಕ್ತಾ ದುಗ್ಧಂ ಗೀತಾಮೃತಂ ಮಹತ್. ಎಲ್ಲ ಉಪನಿಷತ್ತುಗಳು ಗೋವುಗಳಾದರೆ ಆ ಗೋವುಗಳನ್ನು ಕರೀತಕ್ಕಂಥ ಗೋಪಾಲ ಸಾಕ್ಷಾತ್ ಕೃಷ್ಣ. ಆ ಗೋವಿನಿಂದ ಹಾಲನ್ನು ಪಡಿತಕ್ಕಂತಹ ಸಾಕ್ಷಾತ್ ಕುಡಿತಕ್ಕಂಥ ಕರು ಅಂದರೆ ಅರ್ಜುನ. ಅದರ ಪ್ರಯೋಜನ ಪಡಿತಕ್ಕಂಥ ಜನಗಳು ಅಂದರೆ ಸಾತ್ವಿಕ ಜನಗಳು. ಹೀಗೆ ಶಾಸ್ತ್ರದವರೆಗೆ ಇಡೀ ಗೋವಿನ ಸಾರ, ಅದರ ಕ್ಷೀರ ಹೇಗೋ ಸಮಸ್ತ ಶಾಸ್ತ್ರಗಳ ಸಾರ ಭಗವದ್ಗೀತೆ ಅನ್ನೋದನ್ನು ಅತ್ಯಂತ ರಮ್ಯವಾಗಿ ತಿಳಿಸಿದ್ದಾರೆ. ಅಂಥ ಭಗವದ್ಗೀತೆಯ ಒಟ್ಟು ಉದ್ದೇಶ ಕರ್ತವ್ಯ ವಿಮುಖನಾಗ್ತಕ್ಕಂಥ ವ್ಯಕ್ತಿಯನ್ನ ಕರ್ತವ್ಯ ಸುಮುಖನನ್ನಾಗಿ ಮಾಡೋದೇ ಅದರ ಉದ್ದೇಶ. ಇವತ್ತು ಅರ್ಜುನ ಯುದ್ಧ ಮಾಡಲಿಕ್ಕೋಸ್ಕರ ಹೊರಟವನು ಯುದ್ಧ ಬಿಟ್ಟ, ಭಗವಂತ ಯುದ್ಧ ಮಾಡು ಅಂತ ಹೇಳಿದ. ಆದರೆ ಯುದ್ಧ ಮಾಡಲಿಕ್ಕೆ ಹೋದವರು ಮಾತ್ರ ಭಗವದ್ಗೀತೆಯಲ್ಲ. ಯುದ್ಧ ಒಂದು ಕರ್ತವ್ಯದ ಸಂಕೇತ. ಯಾರು ಕರ್ತವ್ಯವನ್ನು ಪರಿತ್ಯಾಗ ಮಾಡಲಿಕ್ಕೆ ಅಂತ ಹೋಗ್ತಾರೆ ಅವರಿಗೆಲ್ಲ ಕರ್ತವ್ಯ ತ್ಯಾಗವನ್ನು ಮಾಡಬೇಡಿ ಅನ್ನೋ ಸಂದೇಶ ಕೊಡದೆ ಭಗವದ್ಗೀತೆಯ ಉದ್ದೇಶ. ಅರ್ಜುನ ಕರ್ತವ್ಯ ತ್ಯಾಗ ಮಾಡಿದ್ದು ಯಾವಾಗ? ಇನ್ನೇನು ಯುದ್ಧ ಶುರುವಾಗಬೇಕು ಆಗ ಶಸ್ತ್ರ ತ್ಯಾಗ ಮಾಡ್ತಾನೆ. ಯಾವಾಗಲೂ ಮಾಡಿದಷ್ಟು ಯೋಚನೆ ಅಲ್ಲ. ಇನ್ನು ಯುದ್ಧ ಶುರುವಾಗಬೇಕು ಆಗಬೇಡ ಅಂದ್ರೆ ಎಷ್ಟು ಸಮಸ್ಯೆ ಆಗಬಹುದು. ಇದು ನಿಜವಾದ ಅರ್ಥದಲ್ಲಿ ಯಾವ ಮಟ್ಟದ ದ್ರೋಹ ಅಂತ ಯೋಚನೆ ಮಾಡಬಹುದು ಅಂದರೆ ಕರ್ತವ್ಯಕ್ಕೆ ದ್ರೋಹ ಅನ್ಕೊಟ್ಟ ಭಗವಂತನಿಗೆ ದ್ರೋಹ. ಇದೆ ಮೊದಲೇ ಬೆಳಿಗ್ಗೆ ಮಗು ಹೇಳುತ್ತೆ ಅಮ್ಮನೆ ಊಟ ಬೇಡ ಅಂತ 6 ಗಂಟೆಗೆ ಹೇಳುತ್ತೆ. ಮಗು ತಾಯಿ ನಕ್ಕು ಬಿಡ್ತಾರೆ, ಯೋಚನೆ ಮಾಡೋದಿಲ್ಲ. ಯಾಕೆ ಗೊತ್ತಾ? ಇದಕ್ಕೆ 12 ಗಂಟೆ ಹೊತ್ತು ಇದಕ್ಕೇನು ಗೊತ್ತಿರುತ್ತೆ ಇದಕ್ಕೆ ಅಂತ ಬೇಡ ಬೇಡ ಅಂದ್ಬಿಡ್ತಾಳೆ. ಅದು ಹಾಗೆ ಹುಡುಗ ತಬರ ತಮ್ಮ ಹಸಿವೆಯಾಗಿದ್ದಂತೆ ಬರುತ್ತಾಳೆ. ಬೆಳಿಗ್ಗೆ 6 ಗಂಟೆಗೆ ಊಟ ಬೇಡ ಅಂದ್ರೆ ಯೋಚನೆ ಆಗೋದಿಲ್ಲ. ಆದ್ರೆ ಹಸಿವಾಗ ಹೊತ್ತಲ್ಲಿ ಊಟ ಬೇಡ ಅಂದ್ರೆ ತಾಯಿಗೆ ಆತಂಕ ಆಗುತ್ತೆ, ಈ ಮಗು ಏನೋ ಆಗಿರಬೇಕಾಗಿದ್ರೆ ಅಂತ ಯೋಚನೆ ಮಾಡ್ತಾಳೆ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಒಂದು ಮಾತು ಯಾವಾಗ ಅತ್ಯಂತ ಪರಿಣಾಮಕಾರಿಯಾಗುತ್ತೆ. ಬೆಳಿಗ್ಗೆ ಹೇಳೋ ಕಾಲದಲ್ಲಿ ಹೇಳೋದಿಲ್ಲ ಅಂದ್ರೆ ಕರ್ತವ್ಯ ತ್ಯಾಗ ಆಗುತ್ತೆ. ಮಾಡಬೇಕಾದ ಕಾಲದಲ್ಲಿ ಬಿಟ್ಟಾಗ ಕರ್ತವ್ಯ ತ್ಯಾಗವಾಗುತ್ತೆ. ಇನ್ನೇನು ಶಸ್ತ್ರವನ್ನು ಹಿಡಿಬೇಕು ಅಲ್ಲ, ಹಿಡಿದಾಗಿದೆ ಅರ್ಜುನ ಆಗಲೇ ಕೈ ಹಿಡಿದು ಬಿಟ್ಟಿದ್ದಾನೆ ಶಸ್ತ್ರವನ್ನು. ಅಥ ವ್ಯವಸ್ಥಿತಾನ್ ದೃಷ್ಟ್ವಾ ಧಾರ್ತರಾಷ್ಟ್ರಾನ್ ಕಪಿಧ್ವಜ ಪ್ರವೃತ್ತೇ ಶಸ್ತ್ರ ಸಂಪಾತೆ ಧನುರುದ್ಯಮ್ಯ ಪಾಂಡವ ಋಷಿಕೇಶಂ ಇದಂ ವಾಕ್ಯಂ ಅಂತ ವರ್ಣನೆ ಮಾಡಿದ್ದಾರೆ. ಇನ್ನೇನು ಯುದ್ಧ ಶುರುವಾಗಬೇಕು, ಕೈಲಿ ಶಸ್ತ್ರ ಹಿಡ್ಕೊಂಡ್ಬಿಟ್ಟಿದ್ದಾನೆ, ಆಗ ಶಸ್ತ್ರ ತ್ಯಾಗ ಮಾಡ್ತಾನೆ. ವಿಸೃಜ್ಯ ಸಸರಂ ಚಾಪಂ ಶೋಕ ಸಂವಿದ್ಯ ಮಾನಸಃ ಕೈಲಿದ್ದ ಬಿಲ್ಲು ಬಾಣಗಳನ್ನು ಕೆಳಗಾಕಿಬಿಟ್ಟು ರಥದಲ್ಲೇ ಕುಳಿತು ಅರ್ಜುನ ವ್ಯಥೆಯಿಂದ ಹಿಡ್ತಾ ಇದ್ದಾನೆ. ಇದನ್ನು ಮರಿಬಾರದು. ಅರ್ಜುನ ರಥದಲ್ಲೇ ಕೂತು ಮಾತಾಡ್ತಾ ಇದ್ದಾನೆ ಹೊರತು ಕೆಳಗಿಳಿದಿಲ್ಲ. ಗೀತೆ ಚಿತ್ರವನ್ನು ಬರೆದ ಚಿತ್ರಗಳಲ್ಲಿ ಬಹುಪಾಲು ಚಿತ್ರಗಳು ತಪ್ಪು ಚಿತ್ರಗಳು, ತಪ್ಪು ಫೋಟೋಗಳು ಎಲ್ಲವೂ ಕೂಡ. ಅಂದರೆ ಅರ್ಜುನ ಕೆಳಗೆ ಕೂತಿರ್ತಾನೆ, ಗಾಂಡೇವ ಎಲ್ಲೋ ಬಿದ್ದಿರುತ್ತೆ, ಬತ್ತಳಿಕೆ ಆ ಕಡೆ ಬಿದ್ದಿರುತ್ತೆ, ಕಿಟ್ಟ ರಥದಲ್ಲಿ ಕುತ್ಕೊಂಡ ಅಥವಾ ನಿಂತ ಉಪದೇಶ ಮಾಡ್ತಿರ್ತಾನೆ ಕೆಳಗಡೆಗೆ. ಅದು ಭಗವದ್ಗೀತೆಯ ಚಿತ್ರ ಅಲ್ಲವೇ ಅಲ್ಲ. ರಥೋಪಸ್ಥ ಉಪಾವಿಷತ್, ರಥದ ಮಧ್ಯೆ ಅರ್ಜುನ ಕೂತಿದ್ದಾನೆ. ಕೃಷ್ಣ ಅಲ್ಲೇ ಉಪದೇಶ ಮಾಡ್ತಿದ್ದಾನಷ್ಟೇ. ಒಂದು ಕಾರಲ್ಲಿ, ಅದು ಏರ್ ಕಂಡೀಷನ್ ಕಾರಲ್ಲಿ ಕುತ್ಕೊಂಡು ಹೋಗ್ತಿರು ಮಾತಾಡ್ತಿದ್ರೆ ಹೊರಗಡೆ ಏನು ಕೆಲಸೋದೇ ಇಲ್ಲ, ಅವರಷ್ಟೇ ಮಾತಾಡೋದಷ್ಟೇ. ಆ ರೀತಿ ನಡೆದ ಉಪದೇಶ ಭಗವದ್ಗೀತೆಯ ಹೊರತು ಎಲ್ಲರಿಗೂ ಕೇಳೋ ಹಾಗೋ ಕಾಣೋ ಹಾಗೆ ನಡೆದಿದ್ದಲ್ಲ ಅದು. ಒಂದು ಅಲ್ಲಿ ಗಮನಿಸಿದರೆ ಗೊತ್ತಾಗುತ್ತೆ, ಆ ರೀತಿ ಅರ್ಜುನ ಕೆಳಗೆ ಬಿಸಾಕಿದ್ರೆ ಹಾಹಾಕಾರವಾಗ್ತಿತ್ತು ಸೈನಿಕರಲ್ಲಿ. ಪಾಂಡವರ ಸೈನಿಕರೆಲ್ಲ ಗಾಬರಿಯಾಗಿಬಿಡ್ತಾ ಇತ್ತು. ಅರ್ಜುನಂತ ಮಹಾವೀರ ಗಾಂಡೇವ ಎಸ್ತು ಬಿಟ್ಟಿದ್ದಾನೆ, ಬತ್ತಡಿಕೆ ಎಸ್ತಿದ್ದಾನೆ, ಏನಿದು ಅಂತ ಆಘಾತವಾಗ್ತಿತ್ತು. ಹುಡುಗರಿಗೇನು ಗೊತ್ತೇ ಆಗಲಿಲ್ಲ ವಿಚಾರ. ರಥದ ಮಧ್ಯೆ ಅರ್ಜುನ ಹಾಕಿ ಕೂತಿದ್ದಾನೆ. ಆಗ ಭಗವಂತ ಹೇಳ್ತಾನೆ, ಅರ್ಜುನ ಹೀಗೆಲ್ಲ ಮಾಡೋ ಸರಿಯಲ್ಲ. ಮತ್ತೆ ಅರ್ಜುನ ಸಾರ್ತಾನೆ ಮತ್ತೆ, ನಯೋಚ್ಛೇಟಿ ಗೋವಿಂದಂ ಮುಕ್ತ್ವಾ ತುಷ್ಣೀಂ ಬಹೂವಹ, ನಾನು ಯುದ್ಧ ಮಾಡಲಾರೆ ಅಂತ ಹೇಳಿದ ಅರ್ಜುನ ಸುಮ್ಮನೆ ಕೂತು ಬಿಟ್ಟಂತೆ. ಇದು ಬಹಳ ಮುಖ್ಯವಾದ ಸಂಗತಿ. ನಾವು ಸುಮ್ಮನೆ ಕೊಡ್ತೇವೆ, ಸಂಧ್ಯಾ ವಂದನೆ ಮಾಡೋದಿಲ್ಲ ಅಂತ ಕೊಡ್ತೇವೆ, ದೇವ್ರ ಪೂಜೆ ಮಾಡೋದಿಲ್ಲ ಅಂತ ಕೊಡ್ತೇವೆ, ಸತ್ಯ ಹೇಳೋದಿಲ್ಲ ಅಂತ ಕೊಡ್ತೇವೆ, ಶಾಸ್ತ್ರ ಓದೋದೇ ಇಲ್ಲ ಅಂತಲೂ ಕೊಡ್ತೇವೆ, ಅದೆಲ್ಲ ಗೊತ್ತಿದೆ ನಮ್ಗೆ. ಅದು ಎಲ್ಲೋ ಕೊಡ್ತೇವೆ, ಬೆಲೆ ಇಲ್ಲ ಅದಕ್ಕೆ. ಎಲ್ಲಿ ಕೂತಿದ್ದಾನೆ? ಕೃಷ್ಣನ ಮುಂದೆ ಕೊಡ್ತಾನೆ, ಇದೇ ಯಶಸ್ಸು. ಅಂದ್ರೆ ಯಾರ ಮುಂದೆ ಕೂತರೆ ಕೆಲಸ ಆಗಬೇಕು ಅವರ ಮುಂದೆ ಕೂತು ಹೇಳ್ತಾನೆ. ಅದಕ್ಕೆ ಅರ್ಜುನಿಗೆ ಪ್ರಯೋಜನವಾಗ್ತಾ ಇದೆ. ಔಷಧಿ ತಗೊಳ್ಳದ ಮನೆಯಲ್ಲಿ ಅಂದ್ರೆ ಉಪಯೋಗ ಇಲ್ಲ, ಡಾಕ್ಟರ್ ಮುಂದೆ ಅಂದ್ರೆ ಯಾಕೆ ತಗೊಳ್ಳೋದಿಲ್ಲ ಅಂತ ಕೇಳ್ತಾನೆ. ತಕ್ಷಣ ತಕ್ಷಣ ಉತ್ತರ ಸಿಗುತ್ತೆ ಅವನಿಗೆ. ಇದು ಅರ್ಜುನನ ಯಶಸ್ಸು. ಅರ್ಜುನ ಕೃಷ್ಣನ ಮುಂದೆ ಕೂತು ಈ ಮಾತು ಹೇಳಿದನಲ್ಲ, ತಕ್ಷಣ ಪರಿಹಾರ ಸಿಕ್ತು. ಕೃಷ್ಣನ ಮುಂದೆ ಕೂತು ಹೇಳಿದ್ದಕ್ಕೆ ಪರಿಹಾರ ಸಿಗುತ್ತಾ ಅಂತ ಯಾರಾದ್ರೂ ಕೇಳಿದರೆ, ಮುಂದೆ ಕೂತು ಹೇಳಿದ್ರಲ್ಲ, ಕೃಷ್ಣನ ಸ್ಮರಣೆ ಮಾಡಿದ್ರೇನೆ ಪರಿಹಾರ ಸಿಗಬೇಕಾದ್ರೆ, ಕೃಷ್ಣನ ಮುಂದೆನೆ ಕೂತಾಗ ಪರಿಹಾರ ಸಿಕ್ತಾ ಅಂತ ಕೇಳೋದೇನು. ಕೃಷ್ಣ 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 ಎಂದು ಮೂರು ಬಾರಿ ನೆನೆಯಿರೋ, ಸಂತುಷ್ಟನಾಗಿ ಮುಕುತಿ ಕೊಟ್ಟು ಮಿಕ್ಕ ಭಾರ ಹೊರುವನು. ವ್ಯಾಸರಾಜರಂಥ ಶ್ರೇಷ್ಠ ರಾಜಗುರುಗಳಾಗಿ, ವಿಜಯನಗರ ಸಾಮ್ರಾಜ್ಯದ ರಾಜಗುರುಗಳಾಗಿ ಮೆರೆದ ಚಂದ್ರಿಕಾಚಾರ್ಯರ ಮಾತಾಡ್ಬೋದು. ಕೃಷ್ಣ 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 ಎಂದು ಮೂರು ಬಾರಿ ನೆನೆಯಿರೋ, ಸಂತುಷ್ಟನಾಗಿ ಮುಕುತಿ ಕೊಟ್ಟು ಮಿಕ್ಕ ಭಾರ ಹೊರುವನು. ಪರಮಾತ್ಮ ಮುಕ್ತಿನೇ ಕೊಟ್ಟು ಬಿಡ್ತಾನೆ ಅದನ್ನು ನೆನೆದರೆ. ಇನ್ನು ಅರ್ಜುನನ ಮುಂದೆ ಅರ್ಜುನ ತನ್ನ ಸಾಕ್ಷಾತ್ ಎದುರಿಗೆ ಕೂತ ಕೃಷ್ಣನನ್ನ ಮಾತಾಡಿಸ್ತಾ, ಗೋವಿಂದ ನಾನು ಯುದ್ಧ ಮಾಡೋದಿಲ್ಲ ಅಂತ ಹೇಳಿದ್ದೇನೆ. ನಾನು ಯುದ್ಧನೇ ಗೋವಿಂದ ಅಂತ ಅರ್ಥ, ಯುದ್ಧ ಮಾಡೋದಿಲ್ಲ, ಯುದ್ಧನೇ ಗೋವಿಂದ ಮಾಡ್ತೇನೆ ಅಂತ ಹೇಳಿದ. ಇದು ಬಹಳ ಅಪೂರ್ವ ಮಾತು. ಭಗವಾನ್ ಅರ್ಜುನ ಹೇಳ್ತಾನೆ ಯುದ್ಧನೇ ಗೋವಿಂದ ಅಂತ. ಅರ್ಜುನ ಹೇಳಿದ್ರೆ ಕೃಷ್ಣ ಹೇಳ್ತಾನೆ ಹಾಗನ್ನಬೇಡ, ಯುದ್ಧ ಮಾಡಿ ಗೋವಿಂದ ಅನ್ನು ಅಂತ ಹೇಳ್ತಾನೆ ಅಷ್ಟೇ. ಯುದ್ಧನೇ ಗೋವಿಂದ ಅಲ್ಲ, ಯುದ್ಧ ಮಾಡಿ ಗೋವಿಂದ ಕೃಷ್ಣ ಅನ್ನು, ಆಗ ಫಲ ಸಿಗುತ್ತೆ ಅನ್ನೋದೇ ಅದರ ವಿಶೇಷವಾದಂತಹ ಮಾತು. ಆ ದೃಷ್ಟಿಯಲ್ಲಿ ಈ ಗೋವಿಂದ ಅನ್ನೋ ಪದ ಶ್ರೇಷ್ಠವಾದ ಪದ. ಅನೇಕರು ಯೋಚನೆ ಮಾಡಿದರೆ ಗೊತ್ತಾಗುತ್ತೆ, ಕೃಷ್ಣನನ್ನ ಕುರಿತು ಅರ್ಜುನ ಮಾಡಿದ ಮೊದಲ ಸಂಬೋಧನೆ ಸೇನೆಯೋರ್ ಉಭಯೋರ್ ಮಧ್ಯೆ ರಥಂ ಸ್ಥಾಪಯಮೇ ಅಚ್ಯುತ ಅಂತ ಹೇಳಿದ. ಅಚ್ಯುತ ಅಂತ ಪ್ರಾರಂಭ ಮಾಡಿದ. ಮುಗಿಸ್ಬೇಕಾದ್ರೆ ನಯೋತ್ಸೈತಿ ಗೋವಿಂದಂ ಮುಕ್ತ ತುಷ್ಣಿಂ ಬಹುವ, ತನ್ನ ಪ್ರಶ್ನೆಗಳನ್ನ ಮುಗಿಸ್ಬೇಕಾದ್ರೆ ಗೋವಿಂದನ ಮುಂದೆ ಹೇಳಿ ಕೂತ ಅಂತ ಹೇಳಿಬಿಡ್ತಾನೆ. ಅಚ್ಯುತ ಅಂತ ಪ್ರಾರಂಭ ಮಾಡಿದ, ಮಧ್ಯ ಮಧ್ಯ ಕೃಷ್ಣ ವಾರ್ಷ್ಣೆ ಎಲ್ಲ ಹೇಳ್ತಾ ಹೋಗ್ತಾನೆ, ಇಲ್ಲಿ ಗೋವಿಂದ ಅಂತ ಹೇಳಿಬಿಡ್ತಾನೆ. ಅದಕ್ಕೆ ಆಚಾರ್ಯ ಹೇಳ್ತಾರೆ, ಅಚ್ಯುತ ಅನಂತ ಗೋವಿಂದ, ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಭೇಷಜಾತ್ ನಶ್ಯಂತಿ ಸಕಲಾ ರೋಗಾಹ ಸತ್ಯಂ ಸತ್ಯಂ ವದಾಮ್ಯಹಂ. ಯಾರು ಅಚ್ಯುತ ಅನಂತ ಗೋವಿಂದ ಅಂತಾರೋ ಅವರ ಎಲ್ಲ ರೋಗಗಳು ವಾಸಿಯಾಗುತ್ತೆ ಅಂತ ಹೇಳ್ತಾರೆ, ಎಲ್ಲ ರೋಗಗಳು ಪರಿಹಾರವಾಗುತ್ತೆ. ಇದು ಅರ್ಥ ಮಾಡಿಕೊಂಡ್ರೆ ನಿಜವಾಗಲೂ ಕೂಡ ಭಗವಂತನ ಮೂರು ನಾಮಗಳ ಸ್ಮರಣೆ, ಅಚ್ಯುತ ಅನಂತ ಗೋವಿಂದ, ಎಲ್ಲ ರೋಗಗಳು ನಾಶವಾಗಲೇಬೇಕು ಅದಕ್ಕೆ. ಅದನ್ನೇ ದೊಡ್ಡ ಔಷಧಿ ಅಂತ ಕರೀತಾರೆ. ಈ ಮಾತನ್ನು ಹೇಳಿದವರು ಯಾರು ಗೊತ್ತಾ? ರುದ್ರದೇವರು ಈ ಮಾತನ್ನು ಹೇಳಿದ್ರು. ಸಾಕ್ಷಾತ್ ಶಿವ ಮಹೇಶ್ವರ ಹೇಳಿದ ಮಾತಿತ್ತು. ಯಾರು ಮುಂದೆ ಹೇಳಿದ್ದು? ತನ್ನ ಪತ್ನಿಯಾದ ಪಾರ್ವತಿದೇವಿ ಮುಂದೆ ಹೇಳಿದ್ದು. ಯಾವಾಗ ಅಂತ ಹೇಳ್ತಾರೆ, ಪಾರ್ವತಿ ಸಮುದ್ರ ಬಸನದ ಕಾಲಕ್ಕೆ ವಿಷ ಏನು ಹುಟ್ಟಿತಲ್ಲ, ಅದರ ಬಹುಪಾಲು ವಾಯುದೇವರು ಕುಡಿದ್ರು, ಅದರ ಸ್ವಲ್ಪ ಭಾಗ ನನಗೆ ಕೊಟ್ಟರು, ನಾನು ಅದನ್ನು ಕುಡಿದೆ, ಆ ಕ್ಷಣಕ್ಕೆ ನನಗೆ ಭಯಂಕರವಾದಂಥ ತಲೆನೋವು ಆಯಿತು, ವಿಚಿತ್ರವಾದ ವಿಕಾರ ಉಂಟಾಯಿತು, ಆಗ ನಾನು ಅಚ್ಯುತ ಅನಂತ ಗೋವಿಂದ ಅಂತ ಹೇಳಿದೆ ಅಂತ ಈ ಶ್ಲೋಕ ಹೇಳ್ತಾರೆ. ಅಚ್ಯುತ ಅನಂತ ಗೋವಿಂದ ಅಂತ ಹೇಳಿದೆ, ನನಗೆ ವಿಷದ ಬಾಧೆ ಏನೂ ಮಾಡಲಿಲ್ಲ, ನಾನು ಸುರಕ್ಷಿತವಾಗಿ ಉಳಿದಿದ್ದೇನೆ ಅಂತ ಹೇಳಿದ್ದಾರೆ. ಅಂದರೆ ಅಚ್ಯುತ ಅನಂತ ಗೋವಿಂದ ಅನ್ನೋ ಮಹಾವಿಷ್ಣುವಿನ ಮಹಿಮೆಯನ್ನು ಹೇಳಿದವರು ಯಾರು ಅಂದರೆ ರುದ್ರದೇವರು. ಹರಿಯ ಮಹಿಮೆ ಹೇಳಿದ್ದ ಹರ, ಇದು ಭಾರಿ ವಿಶೇಷ. ಹರಿಯ ಮಹಿಮೆ ಹೇಳಿದ್ದ ಹರ, ಇದು ಒಂದೇ ಕಡೆಯಲ್ಲ, ಹರ ಇರೋದೇ ಹಾಗೆ ಅಂತ ಶಾಸ್ತ್ರ ಹೇಳಿದ್ರು. ಹರ ಅಂದರೆ ಏನು? ಗಂಗಾಧರ. ಹರ ಅಂದರೆ ಗಂಗಾಧರ. ಗಂಗಾ ಅಂದರೆ ಏನು? ವಿಷ್ಣು ಪಾದೋದಕ ಅಂದರೆ ವಿಷ್ಣು ಪಾದೋದಕ ಧರ. ಅಂದಮೇಲೆ ಎಷ್ಟು ಭಗವದ್ಭಕ್ತ ಅನ್ನೋದನ್ನು ಹೇಳಿದ್ದಾರೆ. ಈ ದೃಷ್ಟಿಯಲ್ಲಿ ವಿಷ್ಣು ಪಾದೋದ ಭಾಗೀರಥಿ ಧರಣೆ ಅಂತ ವಿಜಯದಾಸರು ಸ್ತೋತ್ರ ಮಾಡಿದ್ದಾರೆ. ಕೈಲಾಸ ವಾಸ ಗೌರೀಶ ಈಶ ತೈಲಧಾರೆಯಂತೆ ಮನಸ್ಸು ಕೊಡು ಹರಿಯಲ್ಲಿ ಶಂಭೋ. ಈ ಮಾತನ್ನು ಹೇಳೋದಕ್ಕೆ ಕಾರಣ ಇಷ್ಟೇ, ಕಾಲಕೂಟ ವಿಷದ ಪರಿಣಾಮವನ್ನು ಕೂಡ ಅಚ್ಯುತ ಅನಂತ ಗೋವಿಂದ ಅಂದು ಪರಿಹಾರ ಮಾಡಿಕೊಂಡಿರಬೇಕಾದ್ರೆ ವಿಷವನ್ನ, ಇನ್ನು ನಮ್ಮ ಸಣ್ಣ ಪುಟ್ಟ ರೋಗವಾಸಿಯಾಗೋದು ಏನು ಆಶ್ಚರ್ಯ ಅಂತ ನಾನು ಪರೀಕ್ಷೆ ಮಾಡಿ ನೋಡಬೇಕಷ್ಟೇ. ಅಚ್ಯುತ ಅನಂತ ಗೋವಿಂದ ಅನ್ನೇ ಎಂಥ ರೋಗವೂ ವಾಸಿಯಾಗುತ್ತೆ ಅನ್ನೋದು ಕೃಷ್ಣಾಮೃತ ಮಹಾನವದಲ್ಲಿ ಆಚಾರ್ಯ ಹೇಳಿರ್ತಕ್ಕಂಥ ಮಾತು. ಹಾಗಿದ್ರೆ ಔಷಧಿ ತಗೊಳ್ಳೋದು ಬೇಡವೆ ಹಾಗೆಲ್ಲ ಅನ್ನಬಾರದು. ಯಾವ ಔಷಧಿ ಕೆಲಸ ಮಾಡೋಕ್ಕೂ ದೇವರ ದಯೆ ಬೇಕಲ್ಲ, ಆ ದಯೆ ಬರಬೇಕಾದ್ರೆ ಉಚ್ಚಾರಣೆ ಮಾಡಿರಬೇಕು ಅಂತ. ಬೇರೆ ಕಡೆ ಇರ್ಬೋದು ಪ್ರಸಿದ್ಧವಾದ ಶ್ಲೋಕ ಅದು. ಔಷಧಿ ತಗೋಬೇಕಾದ್ರೆ ಹೇಳೋ ಮಂತ್ರ ಏನು ಗೊತ್ತಾ? ಔಷಧಂ ಜಾಹ್ನವೀತೋಯಂ ವೈದ್ಯೋ ನಾರಾಯಣೋ ಹರಿಹಿ. ಔಷಧಿ ಏನೋ ತಗೋತೇವಲ್ಲ, ಔಷಧಿ ಏನೇ ಆಗಿರಲಿ ಅಲ್ಲಿ ಗಂಗೆಯ ಸನ್ನಿಧಾನ ಇರುತ್ತೆ ಅಂತ ಹೇಳಿದ್ದ. ಪ್ರತಿಯೊಂದು ಔಷಧದಲ್ಲೂ ಕೂಡ ಗಂಗಾನದಿಯ ಸನ್ನಿಧಾನ. ಆದ್ದರಿಂದ ಗಂಗಾ ವಿಷ್ಣು ಪಾದೋದಕವಾದ್ದರಿಂದ ವೈದ್ಯ ಯಾರು ಅಂದರೆ ವೈದ್ಯೋ ನಾರಾಯಣೋ ಹರಿಹಿ. ವೈದ್ಯೋ ನಾರಾಯಣೋ ಹರಿಹಿ, ನಾರಾಯಣನೇ ಸಾಕ್ಷಾತ್ ವೈದ್ಯ. ಅಲ್ಲಿ ಹರಿ ಅಂತ ಪದಕ ಉಪಯೋಗಿಸಿದ್ದ. ಹರಿ ಅಂದರೆ ಏನು ಗೊತ್ತೇನು? ಹರತಿ ಇತಿ ಹರಿಹಿ, ಪರಿಹಾರ ಮಾಡ್ತಾನೆ ಅದಕ್ಕೆ ಹರಿ ಅಂತ ಭಗವಂತನ ಹೆಸರು. ಅದಕ್ಕೆ ಹರಿಕಥಾಮೃತ ಸಾರ ಅಂತ ಕರೆದಿತ್ತು. ಏನನ್ನು ಪರಿಹಾರ ಮಾಡ್ತಾನೆ? ನಮ್ಮ ರೋಗವನ್ನು, ಭವರೋಗವನ್ನು ಪರಿಹಾರ ಮಾಡ್ತಾನಾಗಿದ್ದರಿಂದ ಭಗವಂತನಿಗೆ ಹರಿ ಅಂತ ಕರೆದಿದ್ದ. ಭಗವಂತನಿಗೆ ಹರಿ ಅಂತ ಹೆಸರು ಬರಲಿಕ್ಕೆ ಅದೇ ಕಾರಣ. ಅಂಥವನ ಸ್ಮರಣೆ ಮಾಡಿದ ಮೇಲೆ ಅಜ್ಞಾನ ಹೋಗಲೇಬೇಕಲ್ಲ. ಅಂದರೆ ಭಗವದ್ಗೀತೆ ಬದ್ಧ ಪುರಾಣದ ಮಾತನ್ನು ಸಮರ್ಥನೆ ಮಾಡ್ತಾ ಇತ್ತು. ಹೇಳಿದ್ದು ರುದ್ರದೇವರು, ಇಲ್ಲಿ ಹೇಳ್ತಿರೋದು ಅರ್ಜುನ. ಅರ್ಜುನ ಯಾರ ಅವತಾರ ಗೊತ್ತೇನು? ಇಂದ್ರಾವತಾರ ಅಂತ ಮಹಾಭಾರತ ಹೇಳಿ. ಅರ್ಜುನ ಇಂದ್ರಾವತಾರ. ಇಂದ್ರದೇವರು ಯಾರ ಶಿಷ್ಯರು ಅಂದರೆ ರುದ್ರದೇವರ ಶಿಷ್ಯರು. ಅಂದರೆ ಗುರುಗಳು ಹೇಳಿದ ಮಾತನ್ನು ಶಿಷ್ಯ ನಡೆಸಿದಾಗಾಯ್ತು. ಈಗ ಅಚ್ಯುತ ಅನಂತ ಗೋವಿಂದ ಅಂತಂದರೆ ಎಲ್ಲ ರೋಗ ವಾಸಿಯಾಗುತ್ತೆ ಅಂತ ಅವರು ಹೇಳಿದರೆ ಅವರು ವಾಸಿನೂ ಮಾಡಿಕೊಂಡಿದ್ದಾರೆ. ಕಾಲಕೂಟದ ಒಂದು ವಿಶೇಷವಾದಂತಹ ತೇಜಸ್ಸನ್ನು ಜೀರ್ಣ ಮಾಡಿಕೊಂಡಿದ್ದಾರೆ. ಈಗ ಅರ್ಜುನ ಈತನಿಗೊಂದು ವಿಷ ಗಂಟು ಬಿದ್ದಿದೆ. ಈಗ ಯಾವುದು ವಿಷ ಅಂದರೆ ಅಜ್ಞಾನದ ವಿಷ, ಮಿಥ್ಯಾಜ್ಞಾನದ ವಿಷ, ಕರ್ತವ್ಯ ತ್ಯಾಗ ಮಾಡ್ತಕ್ಕಂಥ ವಿಷ ಆತನಿಗೆ ಬಂದಿದೆ. ಅಚ್ಯುತ ಅನಂತ ಗೋವಿಂದ ಅನ್ನಲ್ಲ, ಅದು ಪರಿಹಾರವಾಗ್ತಾ ಇದೆ. ಕೃಷ್ಣ ಅದನ್ನು ಪರಿಹಾರ ಮಾಡ್ತಾ ಇದ್ದಾನೆ. ಅಂದರೆ ಯಾರು ದೇವರಿಂದ ಪ್ರಯೋಜನ ಪಡೆಯಬೇಕು ಅಂತ ಇರ್ತಾರೋ ಮೊದಲು ಆತನ ಸ್ತೋತ್ರ ಮಾಡಬೇಕು ಅಂತ ಅರ್ಥ. ಸ್ತೋತ್ರ ಮಾಡದವರಿಗೆ ಭಗವಂತ ಒಲಿಯೋದಿಲ್ಲ. ಡಾಕ್ಟರ್ ಬೈಕೋತ ಹೋದ್ರೆ ಔಷಧಿ ಕೊಡ್ತಾರಾ? ಸ್ತೋತ್ರ ಮಾಡಿದಾಗ, ಖುಷಿ ಸಂತೋಷದ ಮಾತನ್ನು ಹೇಳಿದಾಗ ಔಷಧಿ ಕೊಡ್ತಾರೆ. ಅದು ಭವರೋಗ ವೈದ್ಯನಾದ ಭಗವಂತ ವಿಷ್ಣು ಸಹಸ್ರನಾಮವನ್ನು ಹೇಳಿ ಭಗವದ್ಗೀತೆ ಓದಿ ಅವಾಗ ಅರ್ಥ ಆಗುತ್ತೆ. ವಿಷ್ಣುವಿನ ಸ್ತೋತ್ರ ಮಾಡಿರ್ತೀರಲ್ಲ, ಈಗ ಉಪದೇಶ ಮಾಡಿದ್ದ ಆತ್ಮಗೀತೆಯನ್ನು ಅರ್ಥ ಮಾಡ್ತಾನೆ ಅಂತ ಅರ್ಥ. ಎಲ್ಲಿಂದ ಮಾಡ್ತಾನೆ ಅಂದರೆ ದದಾಭಿ ಬುದ್ಧಿಯೋಗಂ ತಂ ಏನ ಮಾಂತಿತೆ. ಕೃಷ್ಣನ ಮಾತಿದೆ, ನಾನು ಬುದ್ಧಿಯೋಗವನ್ನು ಕೊಡ್ತೇನೆ ಅಂತ ಕೃಷ್ಣ ಹೇಳುತ್ತಾನೆ. ಬುದ್ಧಿಯೋಗವನ್ನು ಕೊಡ್ತೇನೆ ಈ ರೀತಿ ಹೇಳಿ ಕೃಷ್ಣ ನಮಗೆಲ್ಲ ಆಶ್ವಾಸನೆ ಕೊಟ್ಟಿದ್ದಾನೆ. ಅರ್ಜುನ ಮಾತನ್ನು ಹೇಳಿದ, ಭಗವಂತ ಆ ಉತ್ತರ ಕೊಡ್ತಾ ಇದ್ದಾನೆ. ತಮುವಾಚ ಹೃಷಿಕೇಶ ಪ್ರಹಸನ್ನಿವ ಭಾರತ. ಕೃಷ್ಣ ನಗನಗುತ್ತಾ ಮಾತಾಡ್ತಾ ಇದ್ದಾರೆ. ಕೃಷ್ಣ ಸರ್ವಜ್ಞ, ಸರ್ವತಂತ್ರ, ಸ್ವತಂತ್ರ, ಸ್ವತಃ ಭಗವಂತ ಅಂತ ಹೇಳೋದಕ್ಕೆ ಇದಕ್ಕಿಂತ ಬೇರೆ ದೃಷ್ಟಾಂತನೇ ಬೇಡಿಲ್ಲ. ಅರ್ಜುನ ದುಃಖ ಪಡ್ತಾನೆ ಅಂತ ಕೃಷ್ಣ ನಗುತ್ತಾ ಇದ್ದಾನೆ. ಕೂತರು ಒಂದೇ ರಥದಲ್ಲಿ ಕೂತಿದ್ದಾರೆ. ಇದು ಉಪನಿಷತ್ತುಗಳ ಸಾರ. ಇದು ರಥ ಅಂದ್ರೆ ದೇಹ, ಅಲ್ಲಿ ಜೀವನೂ ಇದ್ದಾನೆ ದೇವನೂ ಇದ್ದಾನೆ. ರಥ ದೇಹ, ದೇಹದೊಳಗೆ ಜೀವ, ಜೀವನೊಳಗೆ ಭಗವಂತ ಇದ್ದಾನೆ ಅಂತ ಹೇಳಿದ್ದಾರೆ ಮಧ್ವಾಚಾರ್ಯರು. ಜಗತ್ತಿಗೆ ಕೊಟ್ಟ ದೊಡ್ಡ ವೇದದ ದರ್ಶನ ಇದು ಒಂದು ಉಪನಿಷತ್ತುಗಳ ದರ್ಶನ. ದೇಹದೊಳಗೆ ಜೀವ, ಜೀವನೊಳಗೆ ಭಗವಂತ. ಅಂದರೆ ದೇಹ, ಜೀವ, ದೇವ, ಈ ಮೂರು ಒಂದೇ ಅಲ್ಲ, ಮೂರು ಬೇರೆ ಬೇರೆ ಪದಾರ್ಥಗಳು. ದೇಹವೇ ನಾವಲ್ಲ, ಒಳಗೆ ಜೀವ, ಜೀವನೇ ದೇವರಲ್ಲ, ಒಳಗೆ ದೇವ. ಇದನ್ನು ತಿಳ್ಕೊಂಡ್ರೆ ಅದೇ ಶಾಸ್ತ್ರಾರ್ಥವಾಗೋದು. ಕೃಷ್ಣ ಒಂದೇ ರಥದಲ್ಲಿ ಕೃಷ್ಣಾರ್ಜುನರು ಕೂತಿದ್ದಾರೆ. ಅರ್ಜುನ ಅಳುತ್ತಾನೆ, ಕೃಷ್ಣ ನಗುತ್ತಾನೆ. ಒಂದೇ ದೇಹದಲ್ಲಿ ಜೀವನೂ ಇದ್ದಾನೆ ದೇವರೂ ಇದ್ದಾರೆ. ಜೀವ ಅಳುತ್ತಾನೆ, ದೇವರು ಅಳೋದಿಲ್ಲ, ನಗುತ್ತಿದ್ದಾನೆ ಅಂತ ಹೇಳಿದ್ದಾರೆ. ಅರ್ಜುನ ರಥದಲ್ಲೇ ಕೃಷ್ಣನ ಕಂಡ್ರೆ ನಾವು ದೇಹದಲ್ಲೇ ದೇವರನ್ನು ಕಾಣಬೇಕು ಅಂತ ಶಾಸ್ತ್ರ ಹೇಳೋದು. ಕಠೋಪನಿಷತ್ತಿನ ಮಾತನ್ನು ಮೊನ್ನೆ ನೋಡಿದ್ದೇವೆ. ಈ ದೇಹವೇ ರಥವಾದ